ಪ್ರಪನ್ನ ಪಾರಿಜಾತಾಯ ತೋತ್ರ ವೈತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಮುಖ್ಯ ಪರಿಕಲ್ಪನೆಗಳಲ್ಲಿ ಕರ್ಮಫಲತ್ಯಾಗದ ಪರಿಕಲ್ಪನೆ ಕೂಡ ಒಂದು. ಜೀವನವನ್ನು ನಾವು ಕಾಣುವ ರೀತಿಯನ್ನೇ ಬದಲಿಸಬಲ್ಲ ಚಿಂತನೆ ಇದು. ಈ ಹಿಂದೆ ಕೃಷ್ಣ ಹೇಳಿದ್ದ, ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಈ ಯುದ್ಧದಲ್ಲಿ ಎರಡು ಫಲಗಳು, ಸಾಯಬಹುದು ಅಥವಾ ಶತ್ರುಗಳನ್ನು ಸಾಯಿಸಿ ವಿಜಯವನ್ನು ಸಾಧಿಸಬಹುದು. ಹೋರಾಡಿ ಸತ್ತರೆ ಅಂಥ ಕ್ಷತ್ರಿಯನಿಗೆ ವೀರಸ್ವರ್ಗ, ಗೆದ್ದರೆ ಭೂಮಿಯ ಹೊಟೆತನ. ಈ ಎರಡು ಫಲಗಳು ಕೂಡ ಕ್ಷತ್ರಿಯನಿಗೆ ಅಪೇಕ್ಷಿತವೇ. ಈಗ ಹೋರಾಟ ಬೇಡವೆಂದರೆ ಈ ಎರಡು ಬೇಡವೆಂದಂತೆ. ವೀರನಿಗೆ ಎಲ್ಲವೂ ಇದೆ, ಹೇಡಿಗೆ ಯಾವುದೂ ಇಲ್ಲ. ನೀನೋ ಜನ್ಮಜಾತ ವೀರ, ಹುಟ್ಟು ಕ್ಷತ್ರಿಯ, ಯಾಕೆ ಈ ಹೇಡಿತನ? ಈ ಮಾತುಗಳಲ್ಲಿ ಅರ್ಜುನನನ್ನು ಕರ್ಮಕ್ಕೆ ಹಚ್ಚುವ ಉದ್ದೇಶವಿದೆ ಎನ್ನುವಾಗಲೂ ಹೋರಾಟದಲ್ಲಿ ಸಾವು ಅಥವಾ ಗೆಲುವು ಎರಡನ್ನೂ ಸಮಾನವಾಗಿ ಕಾಣುವ ಹಾಗೆ ಕಂಡಾಗಲೇ ಕರ್ಮವು ವೀರ್ಯವತ್ತರವಾಗುವ ಒಳನೋಟವಿದೆ. ಸಾವು ಬದುಕುಗಳನ್ನು ಸಮಾನವಾಗಿ ಕಾಣುವ ಸ್ಥಿತಿಗಿಂತ ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಬಂದರೆ ಅದು ಫಲತ್ಯಾಗವೇ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಕರ್ಮದಲ್ಲಿ ಮಾತ್ರ ನಿನಗೆ ಅಂದರೆ ಮನುಷ್ಯನಿಗೆ ಅಧಿಕಾರ. ಅಧಿಕಾರ ಎಂದರೆ ಯೋಗ್ಯತೆ, ಹಕ್ಕು. ನೀನು ಕರ್ಮ ಮಾಡದೆ ಇರಲಾಗದಷ್ಟು ನಿನಗೆ ಕರ್ಮ ಮಾಡುವ ಯೋಗ್ಯತೆ ಇದೆ. ನೀನು ಕರ್ಮ ಮಾಡಬಲ್ಲೆ, ಮಾಡದೆ ಇರಲಾರೆ. ಕಣ್ಣು ತೆರೆದ ಮೇಲೆ ನೋಡದೆ ಇರುವುದು ಸಾಧ್ಯವ? ನೋಡೋದು ಕಣ್ಣಿನ ಅಧಿಕಾರ, ಕಣ್ಣಿನ ಕರ್ಮ. ನೋಡುವುದಿಲ್ಲ ಎಂದರೆ, ಕರ್ಮ ಮಾಡುವುದಿಲ್ಲ ಎಂದರೆ ಅಧಿಕಾರವನ್ನು ಕಳೆದುಕೊಂಡಂತೆ. ನಮ್ಮ ಅಧಿಕಾರವನ್ನು ನಾವೇ ಕಳೆದುಕೊಳ್ಳಬೇಕಲ್ಲದೆ ಬೇರೆ ಯಾರೂ ಕಳೆಯಲಾರರು. ಪ್ರಕೃತಿಯಂತೂ ನಮ್ಮ ಅಧಿಕಾರವನ್ನು ಕಳೆಯುವುದಿಲ್ಲ, ಅದು ಕರ್ಮಕ್ಕೆ ನಮ್ಮನ್ನು ಪ್ರತಿ ಕ್ಷಣ ಹಚ್ಚುತ್ತಿದೆ. ಅಚ್ಚರಿ ಎನಗುತ್ತೆ, ಕರ್ಮವೇ ಫಲ. ಕಣ್ಣು ತೆರೆದು ನೋಡಿದಾಗ ಏನೋ ಕಾಣುತ್ತದಲ್ಲ, ಅದು ಏನು? ಅದನ್ನು ಕಣ್ಣಿನ ಕರ್ಮವೆನ್ನುವಿರಾ ಅಥವಾ ಕರ್ಮದ ಫಲವೆನ್ನುವಿರಾ? ನೋಡುವ ಕರ್ಮಕ್ಕೆ ನೋಟವೇ ಫಲ. ಈ ಫಲ ಕರ್ಮದಲ್ಲೇ ಅಡಗಿದೆ, ಕರ್ಮಕ್ಕಿಂತ ಬೇರೆಯಾಗಿಲ್ಲ. ಈಗ ನಾವೇನು ನೋಡಿದೆವು ಅದು ನಮ್ಮದಾಗಬೇಕು ಎಂದು ಬಯಸಿದರೆ ಆಗ ಕರ್ಮಕ್ಕಿಂತ ಬೇರೆಯಾಗಿ ಬೇರೆಯೇ ಒಂದು ಫಲವನ್ನು ನಾವು ಬಯಸಿದಂತೆ ಆಯಿತು. ಇದು ಅತಿಕ್ರಮಣದಂತೆ ಆಯಿತು. ಈ ಇನ್ನೊಂದು ದೃಷ್ಟಾಂತವನ್ನು ನೋಡೋಣ. ನಾವೊಂದು ಗಿಡವನ್ನು ನೆಡುತ್ತೇವೆ, ಅದನ್ನು ಬೆಳೆಸುತ್ತೇವೆ. ಅದು ಬೆಳೆದು ಹಣ್ಣನ್ನು ಕೊಡಬಹುದು ಎಂದು ನಿರೀಕ್ಷಿಸುತ್ತೇವೆ. ಕೊಟ್ಟರೆ ಆ ಹಣ್ಣನ್ನು ಸವಿಯುತ್ತೇವೆ. ಇವೆಲ್ಲವೂ ಕೃಷ್ಣನ ಪ್ರಕಾರ ತಪ್ಪಾಗುತ್ತದೆಯೇ? ಹಾಗಲ್ಲ, ಕೃಷ್ಣ ಹೇಳುತ್ತಿರುವುದು ಹಾಗಲ್ಲವೇ ಅಲ್ಲ. ಒಂದು ಗಿಡ ನೆಡುತ್ತೀರಿ, ಅದು ಬೆಳೆಯಬೇಕಾದರೆ, ಬೆಳೆದು ಫಲ ಕೊಡಬೇಕಾದರೆ ಪ್ರಕೃತಿ ಅನುಕೂಲಿಸಬೇಕು. ಪ್ರಕೃತಿ ಪ್ರತಿಕೂಲವಾದರೆ ಗಿಡ ಬೆಳೆಯಲಾರದು. ಆದುದರಿಂದ ಆ ಫಲ ಪ್ರಕೃತಿಯದು, ಅಂದರೆ ಸಮಷ್ಟಿಯದು. ಪ್ರಕೃತಿಯದು ಎಂದರೆ ಸಮಷ್ಟಿಯದು. ಗಿಡ ನೆಟ್ಟ ನಿನ್ನ ಒಬ್ಬನದು ಮಾತ್ರವಲ್ಲ. ಫಲದ ಬಗ್ಗೆ ನಮಗೆ ಇರುವುದು ಎಲ್ಲರ ಜೊತೆಗೆ ಒಂದು ಹಕ್ಕು. ಇದು ತಿಳಿದು ಯಾರು ಗಿಡ ನೆಡುತ್ತಾನೆ ಅವನು ಧನ್ಯ. ನೀನು ಕರ್ಮ ಮಾಡುತ್ತಿರುವುದರ ಹಿಂದೆ ಕೂಡ ಇರುವುದು ಪ್ರಕೃತಿಯೇ. ಆದುದರಿಂದ ಇದು ಎಲ್ಲವೂ ಪ್ರಕೃತಿಯದು. ಪ್ರಕೃತಿಯನ್ನು ಕೆಲಸಕ್ಕೆ ಹಚ್ಚಿದ ಭಗವಂತನದು ಎಂದು ತಿಳಿದು ನಿನ್ನ ಕರ್ಮಕ್ಕೆ ಫಲ ಸಿಕ್ಕಿದಾಗ ಅದು ಭಗವಂತ ಕೊಟ್ಟದ್ದು ಎಂದು ತಿಳಿದು ಅದನ್ನು ಅನುಭವಿಸು. ಹಾಗಲ್ಲದೇ ಇದ್ದರೆ ಕರ್ಮದ ಬಂಧನಕ್ಕೆ ಸಿಕ್ಕಿಬೀಳುವೆ. ಇದು ಈಶಾವಾಸ್ಯ ಉಪನಿಷತ್ತಿನ ಉಪದೇಶ ಕೂಡ. ಫಲದ ಮೇಲಿನ ಆಸಕ್ತಿ ಮಾತ್ರ ಆದರೆ ಮತ್ತೊಬ್ಬರ ಕರ್ಮದ ಫಲದ ಮೇಲೆ ಕೂಡ ನೀನು ಹಕ್ಕು ಸ್ಥಾಪಿಸಬಹುದಲ್ಲ. ನಿಜಕ್ಕಾದರೆ ಜಗತ್ತು ಹಾಗೆಯೇ, ಆ ತಪ್ಪು ದಾರಿಯಲ್ಲಿಯೇ ಇದೆ. ಈ ಕರ್ಮ ಫಲಗಳ ಸಂಬಂಧಗಳಲ್ಲಿ ಮೂರು ದಾರಿಗಳಿವೆ. ಕೇವಲ ಫಲಾಸಕ್ತಿ ಇದ್ದರೆ ಮತ್ತೊಬ್ಬರ ಕರ್ಮದ ಫಲವೂ ತನ್ನದಾಗಬೇಕು ಎಂಬ ಲೋಭ. ಇದು ತಾನು ಕರ್ಮ ಮಾಡದೆ ಫಲವನ್ನು ಅನುಭವಿಸಬೇಕೆಂಬಲ್ಲಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಇದು ನೀಚಾತಿ ನೀಚವಾದದ್ದು. ತಾನು ಕರ್ಮ ಮಾಡುತ್ತೇನೆ, ಫಲಕ್ಕಾಗಿ ಮಾಡುತ್ತೇನೆ, ಫಲವನ್ನು ಬಿಟ್ಟು ಕೊಡಲಾರೆ, ನನ್ನ ಕರ್ಮ ನನ್ನ ಫಲ. ಇದು ವೈಯಕ್ತಿಕತೆಯ ಅತಿರೇಕದಿಂದ ಉಂಟಾದ ಒಂದು ತಪ್ಪು ಕಲ್ಪನೆ. ಇಲ್ಲಿ ಪ್ರಕೃತಿಯ ಪಾತ್ರವನ್ನೇ ಮಾನ್ಯ ಮಾಡದ ಅಹಂಕಾರ ಇದೆ. ಮತ್ತೊಂದು ದಾರಿ ಇದೆ, ನನ್ನ ಕರ್ಮ ನಾನು ಮಾಡುತ್ತೇನೆ, ಅದಕ್ಕೆ ಫಲ ಉಂಟಾಗುವುದು ಪ್ರಕೃತಿಯ ಅನುಕೂಲ ಮತ್ತು ಭಗವಂತನ ಅನುಗ್ರಹ. ಆ ಫಲ ಎಲ್ಲರದು, ಆದುದರಿಂದ ಎಲ್ಲರ ಒಟ್ಟಿಗೆ ನನ್ನದು ಅಷ್ಟೇ. ಇದು ಕೃಷ್ಣ ಹೇಳುವ ಫಲತ್ಯಾಗ, ಹಂಚಿ ತಿನ್ನುವ ಲೋಕಸಂಗ್ರಹ. ನಿಜಕ್ಕಾದರೆ ಇದು ಕೃಷ್ಣನ ಅನುಭವ. ನನಗೆ ಯಾರಿಂದಲೂ ಏನೂ ಆಗಬೇಕಿಲ್ಲ ಎನ್ನುತ್ತಾನೆ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ. ಕಶ್ಚಿತ್ ಅರ್ಥ ವ್ಯಪಾಶ್ರಯ, ನಾನು ಮಾಡಬೇಕಾದುದೇನೂ ಇಲ್ಲ ಎನ್ನುತ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ, ಆದರೂ ಮಾಡುತ್ತಿದ್ದೇನೆ. ಅಂದರೆ ತನ್ನನ್ನು ತಿಳಿಯುವ ಗುಟ್ಟನ್ನೇ ಕೃಷ್ಣ ಇಲ್ಲಿ ಬಿಟ್ಟುಕೊಡುತ್ತಿದ್ದಾನೆ. ಅದಕ್ಕಿಂತ ದೊಡ್ಡದಿಲ್ಲದ ಮಹಾಫಲವೊಂದನ್ನು ಮನುಷ್ಯರ ಕೈಯಲ್ಲಿ ಕೃಷ್ಣ ಇಡುತ್ತಿದ್ದಾನೆ. ಇದು ಫಲತ್ಯಾಗ. ದೇವರಿಗೆ ಮೂರು ಲಕ್ಷಣಗಳಂತೆ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಸರ್ವವ್ಯಾಪಿಯಾದವನು ಒಂದೆಡೆಯಿಂದ ಇನ್ನೊಂದೆಡೆಗೆ ಚಲಿಸಬೇಕಾದ ಸಂದರ್ಭವೇ ಇಲ್ಲ, ಆ ಸಂಭವವೇ ಇಲ್ಲ. ಹಾಗೆಯೇ ಸರ್ವಜ್ಞನಾದವನು ಹೇಳೋದಿಕ್ಕೆ ಏನೂ ಇಲ್ಲ. ನಾಳೆ ಏನಾಗುತ್ತದೆ ಅಂತ ಗೊತ್ತಿರುವವನು ಇವತ್ತು ಮಾಡಲಿಕ್ಕೇನಿದೆ, ಏನು ಮಾಡುವುದು ಸಾಧ್ಯ? ಸರ್ವಶಕ್ತನಾದದ್ದರಿಂದಲೇ ದೇವರು ತನ್ನ ಶಕ್ತಿಯನ್ನು ಪ್ರಯೋಗಿಸಬೇಕಾದ ಸಂದರ್ಭವೇ ಇಲ್ಲ. ಪ್ರಯೋಗಿಸಿ ಏನಾದರೂ ಹೊಸತಾಗಿ ಆಗಬೇಕಾದದ್ದು ಇದ್ದರಲ್ಲವೇ ಪ್ರಯೋಗಿಸಬೇಕಾದದ್ದು. ಇದು ಪೂರ್ಣತೆಯ ಸ್ಥಿತಿ. ಈ ಅವಸ್ಥೆಯನ್ನು ನಾವು ಧ್ಯಾನ ಮಾಡಬೇಕಾದದ್ದು. ಧ್ಯಾನ ಮಾಡುವುದು ಸಾಧ್ಯ. ಪರಿಪೂರ್ಣನಾಗಿದ್ದರೂ ಭಗವಂತ ಕರ್ಮ ಮಾಡುತ್ತಾನೆ ಎಂದರೆ ಆ ಕರ್ಮ ಹೇಗಿದ್ದೀತು, ಆ ಮಾಡುವಿಕೆ ಹೇಗಿದ್ದೀತು? ಅದು ಮಾಡಿದರೂ ಮಾಡಿದಂತಲ್ಲ ಎಂಬ ರೀತಿಯದು, ಇದ್ದರೂ ಇದ್ದಂತಲ್ಲ ಎಂಬಂಥ ಸ್ಥಿತಿ. ಫಲತ್ಯಾಗ ಎಂಬ ಪರಿಕಲ್ಪನೆ, ಫಲತ್ಯಾಗ ಎಂಬ ಕಾನ್ಸೆಪ್ಟ್ ಮಾಡಿದರೂ ಮಾಡಿದಂತಲ್ಲ ಎಂಬ ನೆಲೆಯಿಂದ ಉಂಟಾದದ್ದು. ಇಲ್ಲಿಂದ ಸ್ಥಿತಪ್ರಜ್ಞನ ಸ್ಥಿತಿಗೆ ದೂರವಿಲ್ಲ. ಫಲತ್ಯಾಗ ರೂಪದ ಕರ್ಮವನ್ನು ಮಾಡುವುದು ಸ್ಥಿತಪ್ರಜ್ಞನಿಗೆ ಮಾತ್ರ ಸಾಧ್ಯ. ಅಥವಾ ಫಲದ ಆಸಕ್ತಿಯನ್ನು ಬಿಟ್ಟುಕೊಟ್ಟು ಮಾಡುತ್ತಾ ಮಾಡುತ್ತಾ, ಅಂದರೆ ತನ್ನ ಪಾಲಿನ ಕರ್ಮ ಮಾಡುತ್ತಾ ಸಾಧಕನು ಏರುವುದು ಸ್ಥಿತಪ್ರಜ್ಞನ ಈ ಅವಸ್ಥೆ. ಸ್ಥಿತಪ್ರಜ್ಞನನ್ನು ಕೃಷ್ಣ ಮನದುಂಬಿ ವರ್ಣಿಸುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ. ಸ್ಥಿತಪ್ರಜ್ಞ ಎಂದರೆ ಭಗವತ್ ಪ್ರಜ್ಞೆಯಲ್ಲಿ ನಿಂತವ, ಆದುದರಿಂದಲೇ ಆತ್ಮನ ತುಷ್ಟ, ಆ ನೆಲೆಯಲ್ಲಿಯೇ ಎಲ್ಲ ಸಂತುಷ್ಟಿಯನ್ನು ಪಡೆದವ. ಅಂದರೆ ಎಲ್ಲರ ಎಲ್ಲ ಆಸೆಗಳನ್ನು ಈಡೇರಿಸಬಲ್ಲ ಭಗವಂತನ ಅನುಗ್ರಹವನ್ನೇ ಪಡೆದು ಉಳಿದಂತೆ ಎಲ್ಲ ಕಾಮನೆಗಳನ್ನು ಕಳೆದುಕೊಂಡವ. ಪ್ರಜಹಾತಿ ಯದಾ ಕಾಮಾನ್. ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆ, ಯಾವ ಒಂದನ್ನು ತಿಳಿದರೆ ಉಳಿದೆಲ್ಲವನ್ನೂ ತಿಳಿದಂತೆ ಆಗುವುದೋ ಆ ಒಂದು ಯಾವುದೆಂದು ಬಲ್ಲಯ. ಈ ಪ್ರಶ್ನೆಯನ್ನು ಮತ್ತೊಂದು ರೀತಿಯಲ್ಲಿ ನೋಡಿದರೆ, ಯಾವ ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುವುದೋ ಆ ಒಂದನ್ನು ಪಡೆದಯಾ ಎಂದು ಆಗುತ್ತದೆ. ಆ ಒಂದನ್ನು ಪಡೆದವನು ಸ್ಥಿತಪ್ರಜ್ಞ. ಇಷ್ಟು ಹೇಳಿದರೆ ಸಾಕಿತ್ತು, ಇದು ಶಿಖರ. ಆದರೆ ಜೀವನದಲ್ಲಿ ಸ್ಥಿತಪ್ರಜ್ಞ ಹೇಗೆ ವ್ಯವಹರಿಸುತ್ತಾನೆ ಎಂದು ಅರ್ಜುನ ಕೇಳಿದ್ದ. ಆದ್ದರಿಂದ ಸ್ಥಿತಪ್ರಜ್ಞನನ್ನು ಜೀವನದ ಮಧ್ಯೆ ಇಟ್ಟು ಕೃಷ್ಣ ಅವನು ಹೀಗಿರುತ್ತಾನೆ ಎಂದ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯ ಕ್ರೋಧ, ಸ್ಥಿತಧೀಹಿ ಮುನಿರುಚ್ಯತೆ. ಮನುಷ್ಯನಿಗೆ ಸಾಮಾನ್ಯವಾಗಿ ದುಃಖ ಬಂದಾಗ ವಿವೇಚನೆ ಸಮತೋಲನ ಹೊರಟು ಹೋಗುತ್ತೆ, ಉದ್ವಿಗ್ನತೆ ಆವರಿಸುತ್ತದೆ. ದುಃಖ ಬಂದಾಗ ಏನು, ದುಃಖವನ್ನು ದುಃಖದಾಯಕ ಸಂದರ್ಭಗಳನ್ನು ಊಹಿಸಿಯೇ ಮನುಷ್ಯ ಉದ್ವಿಗ್ನನಾಗುತ್ತಾನೆ. ಸ್ಥಿತಪ್ರಜ್ಞನಾದರೂ ದುಃಖ ಬಂದಾಗ ಕಲವಿಲಗೊಳ್ಳದೆ ತಳಮಳಗೊಳ್ಳದೆ ಅದನ್ನು ಸ್ವೀಕರಿಸುತ್ತಾನೆ. ಸುಖ ಬಂದಾಗ ಸುಖ ಕಾರಣವಾದ ವಸ್ತುಗಳಲ್ಲಿ ಸ್ಪೃಹ ಅಂದರೆ ಆಸೆ ಮೋಹ ಉಂಟಾಗುತ್ತೆ. ಆಸೆಯೇ ಇಲ್ಲದೆ ಇದ್ದುದಿದ್ದಂತೆ ಸ್ಥಿತಪ್ರಜ್ಞನು ಸುಖವನ್ನು ಅನುಭವಿಸಬಲ್ಲವ. ವೀತರಾಗ ಭಯಕ್ರೋಧ, ಯಾವುದರಲ್ಲೂ ಮೋಹವಿಲ್ಲ, ಯಾವುದರ ಭಯವೂ ಇಲ್ಲ, ಆದುದರಿಂದಲೇ ಯಾರ ಕುರಿತು ಕೋಪ ಸಿಟ್ಟು ಸಡವೂ ಇಲ್ಲ. ಇಂಥ ಅಲುಗಾಡದ ಚಿತ್ತ ಪ್ರಸನ್ನತೆ ಇವನು ಸ್ಥಿತಪ್ರಜ್ಞ. ಹೌದು, ಎಲ್ಲೆಡೆ ವಿಷಯ ಪದಾರ್ಥಗಳು ಹರಡಿವೆ, ಕಣ್ಣಿಗೆ ಆಕರ್ಷಕವಾದ ಮೈ ಮರೆಸುವ ಉನ್ಮಾದಕಾರಿಯಾದ ನೋಟಗಳು, ಕಿವಿಗೆ ಮೋಹಕವಾದ ಶಬ್ದ ತರಂಗಗಳು, ಹೀಗೆ ಪಂಚೇಂದ್ರಿಯಗಳಿಗೂ ಬಾ ಎಂದು ಕರೆಯುವ ವಿಷಯವಾಸನ ಪ್ರಧಾನವಾದ ಪ್ರಪಂಚವಿದೆ. ಈ ಪ್ರಪಂಚದಲ್ಲಿ ಸ್ಥಿತಪ್ರಜ್ಞ ಹೇಗಿರುತ್ತಾನೆ? ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೌದು, ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳು ಕರೆಯುತ್ತಿವೆ, ಅದು ಪ್ರಕೃತಿ, ಅದಕ್ಕೆ ಓಗೊಡುವುದೂ ಪ್ರಕೃತಿ. ಆದರೆ ಓಗೊಡದಿರುವುದು ಸ್ಥಿತಪ್ರಜ್ಞನ ಪ್ರಕೃತಿ, ಹೊರಮುಖವಾಗಿರುವುದು ಇಂದ್ರಿಯಗಳ ಪ್ರಕೃತಿ, ಒಳಮುಖವಾಗಿರುವುದು ಸ್ಥಿತಪ್ರಜ್ಞನ ಪ್ರಕೃತಿ. ತನ್ನ ಅಂಗಾಂಗಗಳನ್ನು ಆಮೆ ಕೂರ್ಮ ತನ್ನ ಚಿಪ್ಪಿನೊಳಗೆ ಸೆಳೆದುಕೊಳ್ಳುವಂತೆ, ತನ್ನ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಸ್ಥಿತಪ್ರಜ್ಞನಿಗೆ ಇಂಥ ಒಂದು ನಿಯಂತ್ರಣ. ಆದುದರಿಂದ ಸ್ಥಿತಪ್ರಜ್ಞನ ಸುಖ ಅದು ಶಾಂತರಸ ಅನುಭವದ ಸುಖ, ಅದು ಶಾಂತಾಕಾರನಾಗಿರತಕ್ಕ ಭಗವಂತನಲ್ಲಿ ನೆಲೆಯಾದ ಸುಖ. ಹೀಗಲ್ಲದೆ ಇರುವವನಿಗೆ ಸುಖವಿಳಿಯದು ಎಂದು ಕೂಡ ಕೃಷ್ಣ ಕೇಳುತ್ತಾನೆ. ಅಶಾಂತಸ್ಯ ಕುತಃ ಸುಖಂ? ಅಶಾಂತಿಗೂ ಪರಮಶಾಂತಿಗೂ ಕತ್ತಲೆ ಬೆಳಕುಗಳ ಮಧ್ಯೆ ಇರುವ ವ್ಯತ್ಯಾಸದಂತೆ ಲೋಕವೆಲ್ಲ ಅಶಾಂತಿಯಲ್ಲಿ ಕುದಿಯುತ್ತಿದೆ. ಅದೇ ಲೋಕದಲ್ಲಿ ಸ್ಥಿತಪ್ರಜ್ಞನಾದವನು ಶಾಂತಿಯನ್ನು ಅನುಭವಿಸುತ್ತಿರುತ್ತಾನೆ. ಇದು ಹೇಗಿದೆ ಎಂದರೆ, ಎಲ್ಲರೂ ನಿದ್ರಾಸಕ್ತರಾಗಿರುವಲ್ಲಿ ಒಬ್ಬ ಎಚ್ಚರವಿದ್ದಂತೆ ಎಂದ ಕೃಷ್ಣ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ. ಈ ಶಾಂತ ಸ್ಥಿತಿಯನ್ನು ಮತ್ತೆ ಒಂದು ದೃಷ್ಟಾಂತದಿಂದ ವಿವರಿಸುತ್ತಾನೆ. ಸಮುದ್ರದಂತೆ, ಸಮುದ್ರಮಾಪ ಯದ್ವತ್ ಪ್ರವಿಶಂತಿ ತದ್ವತ್. ಸಮುದ್ರ ಎಲ್ಲ ನೀರುಗಳನ್ನು ಸ್ವೀಕರಿಸುವಂತೆ, ಸ್ವೀಕರಿಸಿಯೂ ಎಲ್ಲಿಯೂ ಮೇರೆ ಮೀರದ ಸ್ವನಿಯಂತ್ರಣವನ್ನು ಇಟ್ಟುಕೊಂಡಂತೆ, ಎಂದೂ ನೀರುಗಳ ಹಿಂದೆ ತಾನು ಹೋಗದೆ ಇರುವಂತೆ, ಬಂದಾಗ ಸ್ವಾಭಾವಿಕವಾಗಿ ಸ್ವೀಕರಿಸುವಂತೆ. ಕಡಲು ನದಿಗಳ ಹಿಂದೆ ಹೋಗುವುದಿಲ್ಲ, ನದಿಗಳೇ ಕಡಲಿನೆಡೆಗೆ ಹುಡುಕಿಕೊಂಡೆಂಬಂತೆ ಬರುತ್ತವೆ. ಈ ಎರಡು ಸಂಗತಿಗಳಿಗೂ ಪರಸ್ಪರ ಸಂಬಂಧ ಇದೆ. ಕಾಮಗಳನ್ನು ಹಂಬಲಿಸುವವನಿಗೆ ಶಾಂತಿ ಎಂಬುದಿಲ್ಲ, ನ ಕಾಮಕಾಮಿ. ಹಂಬಲವನ್ನು ಬಿಟ್ಟಾಗ ಎಲ್ಲ ಕಾಮಗಳು ಅಲ್ಲಿ ತೃಪ್ತ, ಸ ಶಾಂತಿ ಮಾಪ್ನೋತಿ. ಇದು ಬ್ರಾಹ್ಮಿ ಸ್ಥಿತಿಯಂತೆ, ಅಂದರೆ ಇದು ನಿಜಕ್ಕೂ ಬ್ರಹ್ಮದ ಸ್ಥಿತಿ, ಬ್ರಹ್ಮವನ್ನು ತಿಳಿದವನ ಸ್ಥಿತಿ. ಇದನ್ನು ಒಮ್ಮೆ ಪಡೆದವನು ಮತ್ತೆ ಎಂದೆಂದೂ ಪಡೆದಂತೆ, ಅವನು ಮತ್ತೆ ಮೈ ಮರೆಯುವುದಿಲ್ಲ. ಆದುದರಿಂದ ಮೈ ಬಿಡಬೇಕಾದ ಸಾಯುವ ಹೊತ್ತಿನಲ್ಲೂ ಹೀಗೇ ಇದ್ದು, ಸಾವನ್ನು ಆಗಲೇ ಪ್ರಜ್ಞಾಪೂರ್ವಕವಾಗಿ ಅನುಭವಿಸಿದವನಾಗಿ ಅವನು ಕಾಯವನ್ನು ಬಿಟ್ಟು ಮತ್ತೆ ಹುಟ್ಟುವುದಿಲ್ಲ.